ಎಲ್ರಿಗೂ ನಮಸ್ಕಾರ. ಕನ್ನಡ ಕಥಾ ಸಂಗ್ರಹಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಜಾತಕ ಕಥಾ ಸರಣಿಯ ಇಂದಿನ ಕತೆ ಕೋಪದಲ್ಲಿ ಮಾಡಿದ ತೀರ್ಮಾನ. ಬ್ರಹ್ಮದತ್ತ ವಾರಣಾಸಿಯನ್ನು ಆಳುತ್ತಿದ್ದಾಗ ಬೋಧಿಸತ್ವ ಅವನ ಮಗನಾಗಿ ಜನಿಸಿದ. ಅವನು ಶ್ರೇಷ್ಠ ಶಿಕ್ಷಣವನ್ನು ಪಡೆದು ರಾಜಕುಮಾರನಾಗಿ ದೇಶವನ್ನು ಸುತ್ತಿ ಅನುಭವ ಪಡೆದ. ತಂದೆಯ ಮರಣಾಂತರ ತಾನೇ ರಾಜನಾದ. ದಾನಗಳನ್ನು ಮಾಡಿ ಧರ್ಮದಿಂದ ರಾಜ್ಯವನ್ನು ನಡೆಸಿ ದೊಡ್ಡ ಹೆಸರು ಸಂಪಾದಿಸಿದ. ಅವನ ತೋಟದಲ್ಲಿ ಒಬ್ಬ ಮಾಲಿ ಇದ್ದ. ಅವನ ಹೆಸರು ಸುಮಂಗಲ. ಆತ ತುಂಬಾ ಪ್ರಾಮಾಣಿಕನಾದ ವ್ಯಕ್ತಿ. ಒಮ್ಮೆ ಒಬ್ಬ ಪ್ರತ್ಯೇಕ ಬುದ್ಧ ಹಿಮಾಲಯ ಪರ್ವತದಿಂದ ಹೊರಟು ದೇಶವನ್ನು ಸುತ್ತುತ್ತಾ ವಾರಣಾಸಿಗೆ ಬಂದ. ಅವನು ನಗರದಲ್ಲಿ ಭಿಕ್ಷಾಟನೆಗೆ ಬಂದದ್ದನ್ನು ತಿಳಿದ ಬೋಧಿಸತ್ವ ಅವನನ್ನು ಅರಮನೆಗೆ ಕರೆದೊಯ್ದು ಸಕಲ ಸನ್ಮಾನಗಳನ್ನು ಮಾಡಿ ಭೋಜನವನ್ನು ತಾನೇ ಬಡಿಸಿ ಗೌರವ ತೋರಿಸಿದ. ನಂತರ ಆ ಬುದ್ಧನ ವಸತಿಗೆ ರಾಜ್ಯೋದ್ಯಾನದಲ್ಲಿ ಉಚಿತ ವ್ಯವಸ್ಥೆ ಮಾಡಿದ. ಅವನ ಸೇವೆಗೆಂದು ಸುಮಂಗಲ ಮಾಲಿಯನ್ನು ನೇಮಿಸಿದ. ಸುಮಂಗಲ ಸನ್ಯಾಸಿಯ ಸೇವೆಯನ್ನು ಅತ್ಯಂತ ಶ್ರದ್ಧೆ ಗೌರವಗಳಿಂದ ಮಾಡಿದ. ಒಂದೆರಡು ತಿಂಗಳುಗಳ ನಂತರ ಒಂದು ದಿನ ಆ ಬುದ್ಧ ಸುಮಂಗಲನನ್ನು ಕರೆದು ಹೀಗೆ ಹೇಳಿದ.
ನಾನು ಕೆಲವು ದಿನಗಳ ಮಟ್ಟಿಗೆ ಬೇರೆ ಊರಿಗೆ ಹೋಗುತ್ತಿದ್ದೇನೆ. ಈ ವಿಷಯವನ್ನು ರಾಜರಿಗೆ ತಿಳಿಸಿಬಿಡು. ನಾನು ಮರಳಿ ಬಂದ ಮೇಲೆ ನೀನು ಬರುವೆಯಂತೆ.
ಆಗಲಿ ಎಂದ ಸುಮಂಗಲ. ಆ ಬುದ್ಧ ಹೊರಟು ಹೋದ ಮೇಲೆ ತಾನು ತನ್ನ ಮನೆಗೆ ಹೋದ. ಒಂದು ದಿನ ಸಂಜೆಯ ವೇಳೆಗೆ ಆ ಪ್ರತ್ಯೇಕ ಬುದ್ಧ ಮರಳಿ ಬಂದ. ಅವನು ಬರುವ ವಿಷಯ ಸುಮಂಗಲನಿಗೆ ತಿಳಿಯದಿದ್ದುದರಿಂದ ಅವನು ಅಲ್ಲಿರಲಿಲ್ಲ. ಆ ಬುದ್ಧ ತನ್ನ ಚೀವಾರ ಪಾತ್ರೆಗಳನ್ನು ವಾಸಸ್ಥಾನದ ಮುಂದಿರಿಸಿ ಹತ್ತಿರದಲ್ಲೇ ಇದ್ದ ಕಾಡಿನಲ್ಲಿ ತಿರುಗಾಡಲು ಹೊರಟ. ಅಂದು ಸುಮಂಗಲನ ಮನೆಗೆ ನೆಂಟರು ಬಂದಿದ್ದರಿಂದ ಅಡುಗೆಗಾಗಿ ಒಂದು ಜಿಂಕೆಯನ್ನು ಹೊಡೆದು ತರಬೇಕೆಂದು ತನ್ನ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಕಾಡಿಗೆ ಹೋದ. ಮಬ್ಬು ಕತ್ತಲೆಯಲ್ಲಿ ಹೋಗುತ್ತಿರುವಾಗ ಒಂದು ಜಿಂಕೆ ಹೋದಂತೆನಿಸಿ ಬಾಣ ಬಿಟ್ಟ. ಅದು ಸರಿಯಾಗಿ ತಿರುಗಾಡುತ್ತಿದ್ದ ಪ್ರತ್ಯೇಕ ಬುದ್ಧನ ಕತ್ತಿಗೆ ನೆಟ್ಟಿತು. ಆತ ಕಿರುಚಿಕೊಂಡು ಕೆಳಗೆ ಬಿದ್ದ. ಗಾಬರಿಯಿಂದ ಓಡಿ ಅಲ್ಲಿಗೆ ಹೋದ ಸುಮಂಗಲ ಆ ಬುದ್ಧನನ್ನು ಕಂಡು ಕಂಗಾಲಾದ.
ಅಯ್ಯೋ, ತಾವು ಎಂಬುದು ತಿಳಿಯಲಿಲ್ಲ, ಅಪರಾಧವಾಯಿತು ಎಂದು ಗೋಳಾಡಿದ. ನಿಧಾನವಾಗಿ ಬಾಣವನ್ನು ಕಿತ್ತು ತೆಗೆದೊಡನೆ ಆ ಪ್ರತ್ಯೇಕ ಬುದ್ಧ ಪ್ರಾಣತ್ಯಾಗ ಮಾಡಿದ. ಈ ವಿಷಯ ರಾಜನಿಗೆ ಗೊತ್ತಾದರೆ ತನ್ನನ್ನು ನೇಣಿಗೆ ಹಾಕಿ ಬಿಡುತ್ತಾನೆಂದುಕೊಂಡು ಸುಮಂಗಲ ತನ್ನ ಹೆಂಡತಿ ಮಕ್ಕಳೊಡನೆ ದೇಶ ಬಿಟ್ಟು ಓಡಿ ಹೋದ. ಪ್ರತ್ಯೇಕ ಬುದ್ಧ ಸತ್ತ ಸುದ್ದಿ ದೇಶದೆಲ್ಲೆಡೆ ಹಬ್ಬಿತು. ರಾಜ ದೇಹಕ್ಕೆ ಸಮರ್ಪಕವಾಗಿ ಸಂಸ್ಕಾರಗಳನ್ನು ಮಾಡಿಸಿದ. ಒಂದು ವರ್ಷ ಕಳೆದ ಮೇಲೆ ಸುಮಂಗಲ ಒಬ್ಬ ಅಮಾತ್ಯರನ್ನು ಕಂಡು ರಾಜನಿಗೆ ತನ್ನ ಮೇಲೆ ಕೋಪ ಇನ್ನೂ ಇದೆಯಾ ಎಂದು ವಿಚಾರಿಸಿದ. ಆತ ರಾಜನ ಮುಂದೆ ಸುಮಂಗಲನ ಬಗ್ಗೆ ಹೇಳಿದಾಗ ಯಾವ ಮಾತನ್ನು ಆಡದೆ ರಾಜ ಹೋಗಿಬಿಟ್ಟ. ಮರುವರ್ಷವು ರಾಜನ ಪ್ರತಿಕ್ರಿಯೆ ಅಷ್ಟು ಚೆನ್ನಾಗಿರಲಿಲ್ಲ. ಮೂರನೇ ವರ್ಷ ರಾಜನ ಮನಸ್ಸು ಮೃದುವಾಗಿತ್ತು. ಆಗ ಸುಮಂಗಲ ಮರಳಿ ಬಂದು ನಡೆದದ್ದನ್ನೆಲ್ಲ ರಾಜನಿಗೆ ಹೇಳಿ ಕ್ಷಮೆ ಕೇಳಿದ. ರಾಜ ಎಲ್ಲವನ್ನು ಕೇಳಿ ಆದದ್ದಾಯಿತು. ಮರಳಿ ಕೆಲಸಕ್ಕೆ ಬಾ ಎಂದು ಕರೆದು ನೇಮಿಸಿಕೊಂಡ. ಆಗ ಅಮಾತ್ಯ ಕೇಳಿದ. ರಾಜ, ಮೊದಲ ಸಲ ಸುಮಂಗಲನ ಬಗ್ಗೆ ಹೇಳಿದಾಗ ನೀವು ಏನೂ ಹೇಳದೆ ಈಗ ಪುರಸ್ಕರಿಸುತ್ತೀರಲ್ಲ, ಯಾಕೆ ಎಂದ. ಆಗ ರಾಜ ಹೇಳಿದ, ನಾಯಕನಾದವನು ಎಂದಿಗೂ ಕೋಪದಲ್ಲಿ ತೀರ್ಮಾನ ತೆಗೆದುಕೊಳ್ಳಬಾರದು ಮತ್ತು ಮಾತನಾಡಬಾರದು, ಅದು ತಪ್ಪು ನಿರ್ಧಾರವೇ ಆಗುತ್ತದೆ. ಮನಸ್ಸು ಸ್ಥೀಮಿತದಲ್ಲಿದ್ದಾಗ ಮಾತ್ರ ದೊಡ್ಡ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕು. 2,500 ವರ್ಷಗಳ ಹಿಂದೆ ಬೋಧಿಸತ್ವ ಹೇಳಿದ ಮಾತು ಇಂದಿನ ನಾಯಕರಿಗೆ ಹೆಚ್ಚು ಪ್ರಸ್ತುತ ಅಲ್ಲವೇ? ಈ ಕಥೆಗೆ ಧ್ವನಿಗೂಡಿಸಿದವರು ಪ್ರತ್ಯೇಕ ಬುದ್ಧನಾಗಿ ಡಾಕ್ಟರ್ ಚೇತನ್ ಕುಮಾರ್, ನಿರೂಪಕಿಯಾಗಿ ನಾನು ನೇತ್ರಾವತಿ. ಇವತ್ತಿನ ಗಾದೆ ಮಾತು, ತಾಳಿದವನು ಬಾಳಿಯಾನು. ಮನುಷ್ಯನ ಮನಸ್ಸು ಯಾವಾಗಲೂ ಅರಿಷಡ್ ವರ್ಗಗಳ ಪ್ರಭಾವದಿಂದ ನಲುಗುತ್ತಿರುತ್ತದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನೇ ಅರಿಷಡ್ ವರ್ಗಗಳ ಮನಸ್ಸಿನ 6 ಶತ್ರುಗಳು ಎಂದು ಕರೆಯುವರು. ಕೋಪದ ವಿರುದ್ಧ ಭಾವವೇ ತಾಳ್ಮೆ. ಕೋಪ ಬರುವಂತಹ ಸನ್ನಿವೇಶಗಳು ಪ್ರತಿನಿತ್ಯ ಹಲವಾರು ಬಾರಿ ಬರುತ್ತಿರುತ್ತವೆ. ಆದರೆ ಕೋಪಾವೇಶದಿಂದ ಆಡುವ ಮಾತು ಮಾಡುವ ಕ್ರಿಯೆಗಳಿಂದ ಅನಾಹುತ ಹಾನಿಯಾಗುವ ಸಂಭವವುಂಟು. ಈ ಗಾದೆಯು ತಾಳ್ಮೆಯನ್ನು ಬೆಳೆಸಿಕೊಂಡವನು ಬದುಕುತ್ತಾನೆಂದು ಹೇಳಿರುವುದು ಯುಕ್ತವಾಗಿದೆ. ಮತ್ತೆ ಇನ್ನೊಂದು ಕಥೆಯೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.